ಕಾರಣ ಈ ಪವಿತ್ರವಾದ ಮನೆಯು ಅತ್ಯಂತ ಎತ್ತರದ ಸತ್ಯಲೋಕದ ಅಧಿಪತಿಗಳಾದ ವಾಯುದೇವರು ಬಂದು ನೆಲೆಸಿ ಜಗತ್ತಿನಲ್ಲಿ ತತ್ವಪ್ರಚಾರಕ್ಕೆ ಆರಿಸಿಕೊಂಡ ಪವಿತ್ರ ತಾಣ ಈ ಕರಾವಳಿಯ ಭೂಮಿ. ದೀಪದ ಅಡಿ ಕತ್ತಲೆ ಅನ್ನುವಂತೆ ಆ ತತ್ವದ ಚಿಂತನೆ ಮಂಥನೆ ಆಚರಣೆ ಅದು ದೂರಕ್ಕೆ ಸರಿದು ನಿಂತಿತು. ಏಕಾದಶಿಯಂತಹ ಅಪೂರ್ವವಾದ ವ್ರತದ ಅನುಷ್ಠಾನದ ಬಗ್ಗೆ ವಾಯುದೇವರ ಅವತಾರವಾದ ಆಚಾರ್ಯ ಮಧ್ವರು ವ್ಯಾಸರ ಪುರಾಣಗಳನ್ನು ಉಲ್ಲೇಖಿಸಿ ಅದರ ಮಹತ್ವವನ್ನು ಸಮರ್ಥಿಸಿದ್ದಾರೆ. ಜನ ಅದನ್ನು ಮರೆತು ತಾಯಿಯ ಅಂತಃಕರಣವು ಭಗವಂತನದ್ದು. ಮಗು ತಾಯಿಯನ್ನು ಕಾಣದೆ ಅಳತಾ ಇರ್ತದೆ. ಯಾರು ಏನು ಕೊಟ್ಟರೂ ಬೇಡ ಅಂತ ತೆಗೆದು ತೆಗೆದು ಬಿಸಾಡ್ತದೆ. ಕೊನೆಗೆ ತಾಯಿ ಬಂದಾಗ ಸಂತೋಷ ಪಡ್ತದೆ. ತಾಯಿಗೋಸ್ಕರ ಮಗು ಯಾವ ರೀತಿಯಲ್ಲಿ ಉಪವಾಸ ಮಾಡ್ತದೆ ತಾಯಿಗೆ ಅದರಿಂದ ತುಂಬಾ ಖುಷಿಯಾಗ್ತದೆ. ದೇವರಿಗೋಸ್ಕರ ಅನ್ನ ಬಿಟ್ಟರೆ ಖುಷಿಯಾಗುತ್ತೋ ಅಂತ ಪ್ರಶ್ನೆ ಕೇಳುವವರು ಒಂದು ಸಲ ಈ ಮಗುವಿನ ದೃಷ್ಟಾಂತವನ್ನು ಚಿಂತನೆ ಮಾಡಬೇಕು. ಹೇಗೆ ಮಗು ಅನ್ನ ಆಹಾರಾದಿಗಳನ್ನು ಬಿಟ್ಟಾಗ ಮಾತೃ ವಾತ್ಸಲ್ಯ ನಡೆಯುತ್ತದೆ, ಹಾಗೆ ಈ ಜಗತ್ತಿನ ಸ್ವಾಮಿಯಾದ ಭಗವಂತ ದೇವರಿಗೋಸ್ಕರ ಆಹಾರ ಪರಿತ್ಯಾಗ ಮಾಡಿದಾಗ ಸಂತೋಷ ಪಡ್ತಾನೆ. ದೇವರು ಕಾಣುವ ತನಕ ನಮ್ಮ ವೃತ ಅನುಷ್ಠಾನಗಳು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಏಕಾದಶ ಅಂದರೆ ಹನ್ನೊಂದನೆಯ ಇಂದ್ರಿಯವಾದ ಮನಸ್ಸಿನ ಬಗ್ಗೆ ಶರೀರದ ಬಗ್ಗೆ ಪೂರ್ಣವಾದ ಅನುಗ್ರಹ ನೀಡುವ ಶಕ್ತಿಯನ್ನು ನೀಡುವ ಈ ವೃತ ಅನುಷ್ಠಾನ ಅತ್ಯಪೂರ್ವವಾಗಿರತಕ್ಕಂಥದ್ದು. ಎಲ್ಲಾ ವೃತಗಳ ಹಿಂದೆ ಏಕಾದಶಿ, ಎಲ್ಲಾ ವೃತಗಳು ಏಕಾದಶಿಯ ಹಿಂದೆ ಅನ್ನುವಂತಹ ನಾಣ್ಣಡಿಯ ಪ್ರಕಾರ ಏಕಾದಶಿ ಪರಮ ಪವಿತ್ರವಾದ ವೃತ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸ್ವಯಂ ಆಚರಿಸಿ ನಮ್ಮ ಮುಂದೆ ವಿವರಣೆ ನೀಡಿದವರು ವಿದ್ವಾಂಸರಾದ ಪ್ರಬಂಧನಾಚಾರ್ಯರು. ಊರಡೆಯಲ್ಲಿಯೂ ಎಲ್ಲೆಡೆಯಲ್ಲಿಯೂ ಕೂಡ ಅದರ ಬಗ್ಗೆ ಪ್ರಚಾರವನ್ನು ನೀಡಿದ್ದಾರೆ. ಎಲ್ಲರೂ ಏಕಾದಶಿ ವೃತ ಅನುಷ್ಠಾನ ಮಾಡುವ ಹಾಗೆ ಮಾಡಿದ್ದಾರೆ. ಇಂತಹ ವಿದ್ವಾಂಸರ ಅಪೂರ್ವವಾದ ಮಾತನ್ನು ಧ್ವನಿ ಸುರುಳಿಯಲ್ಲಿ ಮುದ್ರಿಸಿ ಅದರ ಪ್ರಯೋಜನ ಇಡೀ ಸಮಾಜಕ್ಕೆ ಮಾಡಿದ ಕೀರ್ತಿ ಪೇಜಾವರ ಶ್ರೀಪಾದರದ್ದು. ಇಬ್ಬರು ಶ್ರೀಪಾದರು, ಗುರು ಹಿರಿಯರು, ಗುರು ಶಿಷ್ಯರು ಇಬ್ಬರು ಸೇರಿ ಮಾಡಿರತಕ್ಕಂತಹ ಈ ಅಪೂರ್ವವಾದ ಪ್ರಯತ್ನ ಇದು ತುಂಬ ಶ್ಲಾಘನೀಯವಾದ್ದು. ಇದರ ಪ್ರಯೋಜನ ಇಡೀ ಸಮಾಜ ಪಡೆದಾಗ ಮಾತ್ರ ಅವರ ಶ್ರಮ ಅದು ಸಾರ್ಥಕವಾಗ್ತದೆ. ಇಂತಹ ಪ್ರಯೋಜನವನ್ನು ನಮ್ಮ ಕರಾವಳಿಯ ಎಲ್ಲ ಬುದ್ಧಿಜೀವಿಗಳು, ಚಿಂತಕರು, ವೃತಾನುಷ್ಠಾನಶೀಲರು ಪ್ರಯೋಜನವನ್ನು ಪಡೆದು ಅದರ ವಿಚಾರವನ್ನು ತಿಳ್ಕೊಂಡು ಏಕಾದಶಿ ವೃತವನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅಪೇಕ್ಷಿಸುತ್ತೇವೆ. ಏಳು ದಶಕಗಳಲ್ಲಿ ಸಮಾಜಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡ, ಸಾಮಾಜಿಕ ಸಮಸ್ಯೆಗಳಿಗೆಲ್ಲ ಸ್ಪಂದಿಸಿದ ಪರಮ ಪೂಜ್ಯರಾದ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಮಾರ್ಗದರ್ಶನದಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಮಗ್ರ ಉನ್ನತಿಗೋಸ್ಕರವಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತತ್ವಜ್ಞಾನ ಪ್ರಚಾರಕ್ಕೋಸ್ಕರವಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟ ನಿರಂತರ ಪ್ರಯತ್ನಶೀಲರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಏಕಾದಶಿ ವೃತದ ಬಗ್ಗೆ, ಕೃಷ್ಣ ಜಯಂತಿ ವೃತದ ಬಗ್ಗೆ, ಒಳ್ಳೆಯ ವೃತಗಳ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲುವ ಈ ಸಂಕಲ್ಪವನ್ನು ಈ ಧ್ವನಿ ಸುರುಳಿಯ ಮೂಲಕ ಮಾಡಿದ್ದಾರೆ. ನಾವೆಲ್ಲ ಅದರ ಪ್ರಯೋಜನವನ್ನು ಪಡೆದಾಗ ಅವರ ಶ್ರಮ ಅದು ಸಾರ್ಥಕ. ಈ ಧ್ವನಿ ಸುರುಳಿ ಪ್ರತಿಯೊಂದು ಮನೆಯಲ್ಲಿಯೂ ನಿತ್ಯ ಶ್ರವಣವಾಗುವ ಹಾಗಿರಬೇಕು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇದನ್ನು ಕಡ್ಡಾಯವಾಗಿ ಹಾಕುವ ಹಾಗೆ ನಾವು ಪ್ರೇರಣೆ ಮಾಡಬೇಕು. ಅದನ್ನು ಪ್ರತಿಯೊಬ್ಬರೂ ಹೀಗೆ ಸಂಕಲ್ಪ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿಯಾಗಲಿಕ್ಕೆ ಸಾಧ್ಯ. ಇದು ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ.
ಪರಮ ಪೂಜ್ಯರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ.
ಏಕಾದಶಿ ವ್ರತವನ್ನು ಒಬ್ಬೊಬ್ಬ ಮಠಾಧೀಶರು ಒಂದೊಂದು ದಿನ ಆಚರಿಸುವ ಬಗ್ಗೆ ಸಮಾಜದಲ್ಲಿ ಅನೇಕ ಆಕ್ಷೇಪಗಳು ಕೇಳಿಬರುತ್ತಿವೆ. ಈ ಆಕ್ಷೇಪವನ್ನೇ ಮುಂದಿಟ್ಟುಕೊಂಡು ಆದ್ದರಿಂದ ನಾವು ಈ ಏಕಾದಶಿ ಮಾಡುವುದಿಲ್ಲ ಅನ್ನುವ ನಿರ್ಧಾರಕ್ಕೆ ಕೆಲವರು ಬಂದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇದು ಸರ್ವಥಾ ಯೋಗ್ಯವಲ್ಲ. ಏಕಾದಶಿಯನ್ನು ಯಾವ ದಿವಸ ಮಾಡಬೇಕು ಅನ್ನುವ ಬಗ್ಗೆ ವಿವಾದವಿದೆಯೇ ಹೊರತು ಗುರುಗಳಲ್ಲಿ ಏಕಾದಶಿಯನ್ನು ಮಾಡಬೇಕೇ ಬಿಡವೇ ಈ ಬಗ್ಗೆ ವಿವಾದವಿಲ್ಲ. ಇಂತಹ ವಿವಾದವಾದರೂ ಏಕೆ ಹುಟ್ಟಿಕೊಂಡಿತು? ಕಾರಣ ಇಷ್ಟೇ, ಈ ಏಕಾದಶಿ ವ್ರತ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದನ್ನು ಆದಷ್ಟು ಪರಿಶುದ್ಧವಾಗಿ ಮಾಡಬೇಕು ಅನ್ನುವ ವಿಚಾರ ಇದ್ದದ್ದರಿಂದಾಗಿ ಆ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯಗಳು, ಅದನ್ನು ಆ ದಿವಸ ಮಾಡಬೇಕೇ ಈ ದಿವಸ ಮಾಡಬೇಕೆ ಎಂಬ ವಿವಾದ ಹುಟ್ಟಿಕೊಂಡಿತು. ಪ್ರಕೃತ ಈ ವ್ರತದ ಮಹತ್ವವನ್ನು ನಾವು ಈ ತನಕದ ಈ ಪ್ರವಚನದಿಂದ ಕಂಡುಕೊಂಡೆವು. ಹಾಗಾಗಿ ಮಹತ್ವವನ್ನು ಅರಿತಾಗ ನಾವು ಈ ವ್ರತವನ್ನು ಮಾಡುವುದಿಲ್ಲ ಅನ್ನೋ ತೀರ್ಮಾನಕ್ಕೆ ಬರುವುದು ಕಷ್ಟ ಸಾಧ್ಯವಾಗ್ತಾ ಇದೆ. ನಿಮಗೀಗ ಈ ವ್ರತದ ಮಹತ್ವ ಅರಿವಾಗದೇ ಹೋದಾದಲ್ಲಿ ಅರಿತು ಅದರಂತೆ ಆಚರಿಸಿ, ಅಷ್ಟೇ ಅಲ್ಲ ಇತರರಿಗೂ ತಿಳಿಸಿ ಅವರಿಂದಲೂ ಈ ವ್ರತವನ್ನು ಮಾಡಿಸಿ. ನಾವು ಮಾಡಿದಾಗ 10 ಪಟ್ಟು ಫಲ, ಇತರರಿಂದ ಮಾಡಿದೆವು ಎಂದಾದರೆ ಅದಕ್ಕೆ 1000 ಪಟ್ಟು ಫಲ. ಹಾಗಾಗಿ ಈ ಧ್ವನಿಸುರುಳಿಯನ್ನು ನಮ್ಮ ನಮ್ಮ ಮನೆಗಳಲ್ಲಿ ಉಪನಯನ, ಶ್ರಾದ್ಧ, ಗ್ರಹಶಾಂತಿ ಮೊದಲಾದ ವಿಶೇಷ ಸಂದರ್ಭಗಳು ಮನೆಯಲ್ಲಿ ನಡೆದಾಗ, ಕೊನೆಯ ಪಕ್ಷ ಊಟದ ಸಂದರ್ಭದಲ್ಲಾದರೂ ಟೇ ಪ್ರಕರಣದ ಮೂಲಕ ಈ ವಿಷಯ 10 ಜನಕ್ಕೆ ತಿಳಿಯುವಂತೆ ಮಾಡಿದೆ. ಅವರೂ ಕೂಡ ಇದರಿಂದ ಪ್ರಭಾವಿತರಾದರು ಎಂದಾದರೆ ನಮ್ಮ ಶ್ರಮ ಸಾರ್ಥಕ. ಹರಿಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ.
ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಿಷ್ಣುವಾಯ್ವಾದಿದೇವಾನಾಂ ಜಯಾರ್ಯಮುಖಯೋಗಿನಾಂ ಸರ್ವೇಷಾಂ ಪೂಜ್ಯಪಾದಾನಾಂ ಇಯಂ ಹಿ ನತಿಮಾಲಿಕಾ. ಪರಮ ಪವಿತ್ರವಾದಂತಹ ಈ ಸಾಧನ ಭೂಮಿಯಲ್ಲಿ ಭಗವಂತ ನಮಗೆ ಅತ್ಯಂತ ವಿಶಿಷ್ಟವಾದಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾನೆ. ನಾವೆಲ್ಲರೂ ಸಹ ಎಲ್ಲ ಕಾಲದಲ್ಲೂ ಸಹ ತಪ್ಪದೆ ಅಪೇಕ್ಷೆ ಮಾಡತಕ್ಕಂಥದ್ದು ಇಹ ಖಲು ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್. ನಮಗೆ ಸುಖವೇ ಯಾವಾಗಲೂ ಸಹ ಆಗ್ತಾ ಇರಬೇಕು, ದುಃಖ ಸ್ವಲ್ಪವೂ ಸಹ ಆಗಲೇಕೂಡದು ಅಂತಕ್ಕಂಥ ಒಂದು ಅಪೇಕ್ಷೆ ಪ್ರತಿಯೊಬ್ಬರಿಗೂ ಉಂಟು. ಅಂಥ ಅಪೇಕ್ಷೆ ಇರೋದೆಷ್ಟು ನಿಜನೋ ಅಂಥ ಅಪೇಕ್ಷೆ ನಮಗೆ ಈಡೇರಿಲ್ಲ ಅನ್ನೋ ವಿಷಯವು ಕೂಡ ಅಷ್ಟೇ ಅನುಭವಸಿದ್ಧವಾದಂಥ ವಿಚಾರ. ಹಾಗಿದ್ದರೆ ಅಂಥ ಅಪೇಕ್ಷೆ ಪೂರೈಸೋದು ಯಾವಾಗ, ಅದಕ್ಕೇನು ಉಪಾಯ, ಅದನ್ನು ಯಾರು ಪೂರೈಸ್ತಾರೆ ಮೊದಲಾದ ಮೂಲಭೂತ ಪ್ರಶ್ನೆಗಳು ನಮಗೆ ಬಂದೇ ಬರುತ್ತೆ. ಅಂಥ ಪ್ರಶ್ನೆಗೆ ಉತ್ತರವಾಗಿ ಶಾಸ್ತ್ರ ಹೇಳ್ತಾ ಇದೆ, ನಮಗೆ ನಿತ್ಯ ಸುಖದ ಅಪೇಕ್ಷೆ ಏನಿದೆ ಅದು ಈಡೇರಲಿಕ್ಕೆ ಸಂಪೂರ್ಣವಾಗಿ ಸಾಧ್ಯತೆ ಇದೆ, ಅದು ಮೋಕ್ಷವನ್ನು ಸಂಪಾದನೆ ಮಾಡಿದಾಗ ಮಾತ್ರ. ಯಶ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಚತೆ ನಾಪರೇಣ. ಅಂತಹ ಮೋಕ್ಷ ಪ್ರಾಪ್ತಿ ಹೇಗಾಗಬೇಕು ಅನ್ನೋ ದೊಡ್ಡ ಪ್ರಶ್ನೆ. ಅದಕ್ಕೆ ಎಲ್ಲ ಶಾಸ್ತ್ರಗಳು ಸಹ ಕೊಟ್ಟಿರತಕ್ಕಂಥ ಖಚಿತವಾದ ಉಪಾಯ ಅಂದರೆ ಭಗವಂತನ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯ. ಅದನ್ನೇ ಭಗವಂತ ಅನುಗ್ರಹ ಅಂದರೆ ಭಗವತ್ ಪ್ರಸಾದ. ಯಶ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್, ಭಗವದ್ಗೀತೆಯಲ್ಲೂ ಈ ಮಾತು ಬಂದಿದೆ, ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ನನ್ನ ಅನುಗ್ರಹದಿಂದ ಶ್ರೇಷ್ಠವಾದಂತಹ ಪೂರ್ಣ ಸುಖ ಶಾಂತಿ ಸಿಕ್ಕೇ ಸಿಕ್ಕುತ್ತೆ ಅಂತ ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ. ಅಂತಹ ಒಂದು ವಿಶಿಷ್ಟವಾದ ನೆಲೆಯನ್ನು ಭಗವಂತನ ಅನುಗ್ರಹದಿಂದ ಸಂಪಾದನೆ ಮಾಡೋದಾದರೆ ಭಗವಂತ ಅನುಗ್ರಹ ಯಾವಾಗ ಮಾಡ್ತಾನೆ ಅನ್ನೋದು ಪ್ರಶ್ನೆ. ಅಂಥ ಅನುಗ್ರಹದ ಮುಖ್ಯವಾದ ಸಾಧನವನ್ನಾಗಿ ಶಾಸ್ತ್ರಗಳು ಸಾರಿರೋದು ಆತನಲ್ಲಿ ನಾವು ಮಾಡಬೇಕಾದದ್ದು ಪರಮಭಕ್ತಿ. ಅಂತಹ ಪರಮಭಕ್ತಿ ಸಾಧ್ಯವಾಗೋದು ಅವನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಮಾತ್ರ. ಅಂಥ ಸಾಕ್ಷಾತ್ಕಾರಕ್ಕೆ ಸಾಧನೆ ಏನು ಅಂತ ಕೇಳಿದರೆ ಅದನ್ನೇ ಈ ಒಂದು ಜ್ಞಾನಸಿದ್ಧಿ ಅಂತ ಕರೆದಿದ್ದಾರೆ. ಆ ಜ್ಞಾನಸಿದ್ಧಿ ಅಂದರೆ ಶಾಸ್ತ್ರಗಳ ಮೂಲಕ ಭಗವಂತನನ್ನು ನಾವು ಸಂಪೂರ್ಣವಾಗಿ ಸರ್ವೋತ್ತಮ ಸರ್ವೇಶ ಅಂತ ಅರ್ಥ ಮಾಡಿಕೊಳ್ಳೋದು. ಅಂಥ ಶಾಸ್ತ್ರಜ್ಞಾನದ ಸಿದ್ಧಿ ಯಾವ ಮೂಲದಿಂದ ಆಗುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳ್ತಾ ಕರ್ಮಣ ಜ್ಞಾನ ಮಾತನೂತಿ. ಪ್ರತಿಯೊಬ್ಬನೂ ಸಹ ತನಗೆ ವಿಹಿತವಾದಂಥ ಕರ್ತವ್ಯ ಕರ್ಮಾಚರಣೆಯಿಂದ ತತ್ವಜ್ಞಾನದ ಸಿದ್ಧಿಯನ್ನು ಪಡಿತಾನೆ ಅಂತ ಅದಕ್ಕೆ ಅರ್ಥ. ಹಾಗಿದ್ರೆ ಈ ಕರ್ಮಾಚರಣೆ ಯಾವುದು, ಕರ್ಮಾಚರಣೆಯ ಸ್ವರೂಪ ಏನು, ಇದು ಬಹಳ ಗೊಂದಲದ ವಿಚಾರ. ಅದನ್ನು ಬಿಡಿಸಿದ ಶ್ರೇಯಸ್ಸು ಶ್ರೀಮನ್ ಮಧ್ವಾಚಾರ್ಯರು. ಅವರು ಭಗವದ್ಗೀತಾದಿ ಶಾಸ್ತ್ರಗಳ ಒಟ್ಟು ಸಂದೇಶವನ್ನು ಮುಂದೆ ಇಟ್ಟು ಕರ್ಮ ಅಂತ ಹೇಳಿದರೆ ಬರೀ ಕರ್ಮ ಅಲ್ಲ, ಕರ್ಮಯೋಗ ಅಂತರ್ಥ. ಅಂಥ ಕರ್ಮಯೋಗ ಅದರ ಸ್ವರೂಪ ಏನು ಅನ್ನೋದನ್ನು ಆಚಾರ್ಯರು ಹೇಳುತ್ತಾ ಭಗವದ್ಗೀತೆಯ ಮಾತುಗಳನ್ನೇ ಕೊಟ್ಟು ಹೇಳ್ತಾ ನಾವು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಪ್ರತಿಯೊಬ್ಬನೂ ಸಹ ತನ್ನ ಪಾಲಿಗೆ ಭಗವಂತ ವಿಸಿರ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನು ತಪ್ಪದೆ ಆಚರಿಸಲೇಬೇಕು. ಮತ್ತು ಅಂಥ ಯಾವುದೇ ಕರ್ಮಾಚರಣೆಯ ಹಿನ್ನೆಲೆಯಲ್ಲಿ ಒಂದು ಕ್ಷುದ್ರ ಫಲಗಳ ಅಪೇಕ್ಷೆಯನ್ನು ಹೊಂದಿರಲೇಕೂಡದು. ಮತ್ತು ಯಾವುದೇ ಕರ್ಮಾಚರಣೆಯನ್ನು ನಾವು ಮಾಡಿದ ಅನಂತರ ಮಾಡಬೇಕಾದರೆ ಭಗವಂತನ ಸ್ಮರಣೆ ಮಾಡಿದ ಮೇಲೆ ಅವನಿಗೆ ಸಮರ್ಪಣೆ ಅವನು ಮಾಡಲೇಬೇಕು. ಅಹಂಕಾರ ಮಮಕಾರಗಳನ್ನು ಸರ್ವಾತ್ಮನ ತ್ಯಾಗ ಮಾಡಬೇಕು. ಆಗ ಮಾಡತಕ್ಕಂಥ ಪ್ರತಿಯೊಂದು ಕರ್ಮವೂ ಸಹ ಮುಖ್ಯ ಫಲವಾದಂತಹ ಜ್ಞಾನದಲ್ಲಿ ಪರಿವಸಾನವಾಗುತ್ತೆ. ಮನುಷ್ಯ ಮಾಡತಕ್ಕಂತಹ ಉದ್ಯೋಗ ಧನ ಸಂಪಾದನೆಯಲ್ಲಿ ಪರಿವಸಾನವಾಗುವ ಹಾಗೆ ಆಚರಣೆ ಮಾಡತಕ್ಕಂಥ ಕರ್ಮಯೋಗ, ಜಿಜ್ಞಾಸು ಮಾಡತಕ್ಕಂಥ ಕರ್ಮಯೋಗ ತತ್ವಜ್ಞಾನದ ಪ್ರಾಪ್ತಿಯಲ್ಲಿ ಪರಿವಸಾನ ಹೊಂದುತ್ತೆ. ಅಂಥ ಕರ್ಮಗಳಲ್ಲಿ ಅನೇಕ ವಿಧವಾದಂತಹ ಕರ್ಮದ ಒಂದು ಪ್ರಪಂಚದಲ್ಲಿ ನಾವು ವ್ರತ ಉಪವಾಸಗಳನ್ನು ಒಂದು ಪ್ರಧಾನವಾದಂತಹ ಕರ್ಮಗಳನ್ನಾಗಿ ಕಂಡಿದ್ದೇವೆ. ಅಂಥ ವ್ರತಗಳಲ್ಲೂ ಸಹ ಉಪವಾಸದ ವ್ರತಗಳು ಕೆಲವು, ಉತ್ಸವದ ವ್ರತಗಳು ಕೆಲವು, ಅವನ್ನು ನಾವು ಕಾಣುತ್ತೇವೆ. ಅಂಥ ಉಪವಾಸ ವ್ರತಗಳಲ್ಲಿ ಅಗ್ರಸ್ಥಾನ ಏಕಾದಶಿ ಉಪವಾಸಕ್ಕೆ ಎನ್ನುವುದು ಎಲ್ಲ ಶಾಸ್ತ್ರಗಳ ಸಾರ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ. ಏಕಾದಶಿಗೆ ಸಮನಾದಂತಹ ಪಾಪನಾಶಕವಾದ ವ್ರತ ಬೇಡುವುದಿಲ್ಲ ಎನ್ನುವ ಪುರಾಣದ ಮಾತನ್ನು ಆಚಾರ್ಯರು ಅತಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಪುಣ್ಯ ಸಂಪಾದನೆಗೆ ಇರತಕ್ಕಂಥ ದಾರಿ ತುಂಬಾ ದೊಡ್ಡದು, ಅನೇಕ ಮುಖವಾದದ್ದು. ಕಾಶಿ ಮೊದಲಾದ ತೀರ್ಥಗಳ ಯಾತ್ರೆ, ಕ್ಷೇತ್ರಗಳ ಯಾತ್ರೆ, ಗಂಗಾದಿ ತೀರ್ಥಗಳ ಸ್ನಾನಾದಿಗಳು ಮತ್ತು ಭಗವದ್ ರೂಪಗಳ ವಿಶಿಷ್ಟ ಕ್ಷೇತ್ರಗಳಲ್ಲಿ ಇರತಕ್ಕಂಥ ಭಗವದ್ ರೂಪಗಳ ಸಂದರ್ಶನ ಮೊದಲಾದ ಎಲ್ಲವೂ ಸಹ ಪುಣ್ಯಪ್ರಾಪ್ತಿಗೆ ಇರತಕ್ಕಂಥ ಸಾಧನವಾದರೆ ಈ ಉಪವಾಸ ವ್ರತಗಳ ಮುಖವೇ ದೊಡ್ಡದು. ಆಚಾರ್ಯರು ಸಮರ್ಥನೆ ಮಾಡಿ ಹೇಳ್ತಾರೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಏಕಾದಶಿ ಉಪವಾಸಕ್ಕೆ ಇದೆ ಎಂದರೆ, ನಾ ಕಾಶಿ ನ ಗಯಾ ಗಂಗಾ ನಾ ರೇವಾ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾತ್. ಕಾಶಿ ಗಂಗಾ ಮೊದಲಾದ ಯಾವ ತೀರ್ಥಕ್ಷೇತ್ರಗಳು ಸಹ ಈ ಹರಿದಿನದ ಉಪವಾಸಕ್ಕೆ, ಏಕಾದಶಿ ಉಪವಾಸಕ್ಕೆ ಸಾಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ದೊಡ್ಡದು ಏಕಾದಶಿ ಉಪವಾಸ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿ. ಈ ಮಾತಿನಲ್ಲಿ ಸಾವಿರಾರು ಅಶ್ವಮೇಧ ಯಾಗಗಳು, ನೂರಾರು ವಾಜಪೇಯ ಯಾಗಗಳು ಏಕಾದಶಿ ಉಪವಾಸದ 16ನೇ ಒಂದಂಶಕ್ಕೆ ಸಾಟಿಯಾಗಲಾರವು ಅನ್ನೋದು ಸ್ಪಷ್ಟವಾಗಿ ನಿರೂಪಿತವಾಗಿದೆ. ಅಂದರೆ ಏಕಾದಶಿ ಉಪವಾಸ ಎಷ್ಟು ಉನ್ನತವಾದಂತಹ ತೀರ್ಥಕ್ಷೇತ್ರಾದಿಗಳ ಮಹತ್ಯವನ್ನು ಸಹ ಮೀರಿ ನಿಂತಿದೆ, ಅಶ್ವಮೇಧಾದಿ ಶ್ರೇಷ್ಠ ಯಜ್ಞಗಳ ಪುಣ್ಯವನ್ನು ಸಹ ಮೀರಿ ನಿಂತಿದೆ ಅಂತ ಅದರ ಅಭಿಪ್ರಾಯ. ಇಂಥ ವ್ರತವನ್ನು ಉಪವಾಸವನ್ನಾಗಿ ಆಚರಿಸಬೇಕಾದದ್ದು ವಿಶೇಷ. ಇಂಥ ವ್ರತವನ್ನು ಯಾರು ಆಚರಿಸಬೇಕು ಅನ್ನೋದು ಪ್ರಶ್ನೆ. ಇದು ಮಾಡ್ತಕ್ಕಂಥ ಅರ್ಹತೆ ಇರತಕ್ಕಂಥ ಜನಗಳು ಯಾರು? ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ವ್ರತವೇ ಆಗಲಿ, ಅನಂತ ಪದ್ಮನಾಭ ವ್ರತ ಮೊದಲಾದ ವ್ರತಗಳೇ ಆಗಲಿ, ಅದನ್ನು ಆಚರಿಸಬೇಕಾದರೆ ದಂಪತಿಗಳು ಆಚರಿಸಬೇಕು ಮೊದಲಾದ ನಿಯಮಗಳು ಉಂಟು. ಆದರೆ ಏಕಾದಶಿಗಿಂತಹ ವಿಶೇಷ ಉಂಟೆ, ಮತ್ತು ಮಡಿಯಲ್ಲೇ ಆಚರಿಸಬೇಕು, ಅದೊಂದು ನಿಯಮ. ಸೂತಕಾದಿಗಳು ಬಂದಾಗ ಕೆಲವು ವ್ರತಗಳನ್ನು ಆಚರಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ತುಂಬ ಚಿಕ್ಕವರು ಮೊದಲಾದವರಿಗೆ ಕೆಲವು ವ್ರತದಲ್ಲಿ ಅರ್ಹತೆ ಇರೋದಿಲ್ಲ. ಹಾಗಿದ್ರೆ ಏಕಾದಶಿ ಉಪವಾಸದ ವ್ರತಕ್ಕೆ ಅರ್ಹತೆ ಯಾರಿಗೆ, ಯಾರು ಆಚರಿಸಬೇಕು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥೋ ಇತಿ ತಥಾ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರ ಭರ್ತೃಮತಿ ತಥಾ ಅಭರ್ತೃಕ ತಥಾನ್ಯೇ ಚ ಸೂತ ವೈದೇಹಿಕಾದಯ ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ. ಆಶ್ಚರ್ಯ ಅಂದರೆ, ಬ್ರಾಹ್ಮಣ ಮೊದಲಾದ ಸಕಲ ವರ್ಣದವರು, ಬ್ರಹ್ಮಚಾರಿ ಮೊದಲಾದ ಸಕಲ ಆಶ್ರಮದವರು, ಮತ್ತು ಮದುವೆಯಾಗದ ಸ್ತ್ರೀಯರು, ಮದುವೆ ಆದ ಸ್ತ್ರೀಯರು, ಗಂಡನಿರುವ ಸ್ತ್ರೀಯರು, ಗಂಡನಿಲ್ಲದ ಸ್ತ್ರೀಯರು, ಮತ್ತು ಯಾವುದೇ ಒಂದು ಕೋಮಿಗೆ ಸೇರಿದ, ಯಾವುದೇ ಸ್ಥಳಕ್ಕೆ ಸೇರಿದ ಪ್ರತಿಯೊಬ್ಬನೂ ಸಹ, ಅಂದರೆ ಮನುಷ್ಯನಾಗಿದ್ದರೆ ಸಾಕು, ಅವನು ಏಕಾದಶಿ ಉಪವಾಸವನ್ನು ಮಾಡಬಹುದು ಅಲ್ಲ, ಏಕಾದಶಿ ಉಪವಾಸವನ್ನು ಮಾಡಲೇಬೇಕು ಅನ್ನೋದು ಶಾಸ್ತ್ರದ ವಿಧಿ. ಈ ರೀತಿ ಈ ಮಟ್ಟದ ಕಡ್ಡಾಯವಾಗಿರ್ತಕ್ಕಂಥ ವ್ರತ ಮತ್ತೊಂದಿಲ್ಲ ಎಂಬುದೇ ಏಕಾದಶಿಯ ವೈಶಿಷ್ಟ್ಯ. ಪ್ರತಿಯೊಬ್ಬರೂ ಸಹ ಏಕಾದಶಿ ಉಪವಾಸವನ್ನು ಆಚರಿಸಲೇಬೇಕು. ಮತ್ತೆ ಹೇಳ್ತಾರೆ, ಇಂಥ ಆಚರಣೆಯಲ್ಲಿ ಅನೇಕರು ಭಯ ಪಡೋದುಂಟು. ಆರೋಗ್ಯವಂತರು ಆಚರಿಸಿದರೆ ರೋಗ ಬಂದಿತ್ತು, ರೋಗಿಗಳು ಆಚರಿಸಿದರೆ ರೋಗ ಉಲ್ಬಣಿಸಿತ್ತು, ಕೆಲಸ ಹೆಚ್ಚು ಮಾಡತಕ್ಕಂಥವ್ರು ಆಚರಿಸಿದಾಗ ಅಸಾಮರ್ಥ್ಯ ಬಂದಿತ್ತು ಮೊದಲಾದ ಯಾವುದೋ ಒಂದು ಯೋಚನೆ ಅಂತಲ್ಲೇ ಹಾಕ್ಕೊಳ್ಬಹುದು. ಆದರೆ ಶಾಸ್ತ್ರ ಹೇಳುತ್ತೆ, ಅದು ಯಾವುದೂ ಇಲ್ಲ. ಆರೋಗ್ಯವಂತನೇ ಇರಲಿ, ನಿರೋಗಿಯೇ ಇರಲಿ, ವಯಸ್ಸಾಗಿರಲಿ, ಆಗದೇ ಇರಲಿ, ಪ್ರತಿಯೊಬ್ಬರೂ ಸಹ ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸಲೇಬೇಕು. ಆಗ ನಮಗನಿಸಬಹುದು, ಇಂಥ ಏಕಾದಶಿ ವ್ರತದ ಇಷ್ಟು ಮಹತ್ವ ಇದ್ದಾಗ ಇದರ ಪುಣ್ಯ ಏನು, ಬರತಕ್ಕಂಥ ಪುಣ್ಯದ ಪ್ರಮಾಣ ಏನು? ಒಂದು ರೀತಿಯಲ್ಲಿ ಆಗಲೇ ಹೇಳಿದರು, ಕಾಶಿ ಮೊದಲಾದ ಕ್ಷೇತ್ರಗಳ, ಗಂಗಾದಿ ತೀರ್ಥಗಳ, ಅಶ್ವಮೇಧಾದಿ ಯಾಗಗಳ ಆಚರಣೆಗಿಂತ ತುಂಬ ಮಿಗಿಲಾದ ಪುಣ್ಯವನ್ನು ಏಕಾದಶಿ ಉಪವಾಸ ಕೊಡುತ್ತೆ ಅಂತ ಹೇಳಿದರು. ಅದನ್ನು ಮತ್ತೊಂದು ರೀತಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಏಕಾದಶೇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಪ್ರಭೋ ಏಕಾದಶ್ಯುಪವಾಸೇನ ತತ್ಸರ್ವಂ ವಿಲಯಂ ವ್ರಜೇತ್. ಏಕಾದಶ ಇಂದ್ರಿಯಗಳಿಂದ ಅಂದರೆ ಒಂದು ಮನಸ್ಸು, ಐದು ಜ್ಞಾನೇಂದ್ರಿಯಗಳು ಮತ್ತು ಐದು ಕರ್ಮೇಂದ್ರಿಯಗಳು, ಒಟ್ಟು 11 ಇಂದ್ರಿಯಗಳು. ಇಂಥ 11 ಇಂದ್ರಿಯಗಳಿಂದ ಮನುಷ್ಯ ಏನೆಲ್ಲ ಪಾಪವನ್ನು ಮಾಡಬಹುದು, ಅಷ್ಟೆಲ್ಲ ಪಾಪಗಳು ಸಹ ಏಕಾದಶಿ ಉಪವಾಸದಿಂದ ವಿಲಯಂ ಸಂಪೂರ್ಣವಾದ ನಾಶವನ್ನ ಹೊಂದೇ ಹೊಂದುತ್ತವೆ. ಇದು ಏಕಾದಶಿ ಉಪವಾಸದ ಅತ್ಯದ್ಭುತವಾದ ಒಂದು ಪ್ರಯೋಜನ. 11 ಇಂದ್ರಿಯಗಳಿಂದ ಮಾಡತಕ್ಕಂಥ ಪ್ರತಿಯೊಂದು ಪಾಪವನ್ನು ಕೂಡ ಈ 11 ದಿನದ ಉಪವಾಸ ಪರಿಹಾರ ಮಾಡುತ್ತೆ. ಎಷ್ಟು ಸುಲಭವಾಗಿ ಅದರ ಮಹತ್ವವನ್ನು ತಿಳಿಸಿದ್ದಾರೆ. ಮತ್ತೆ ಮನುಷ್ಯ ಮಾಡತಕ್ಕಂಥ ಜನ್ಮಾಂತರದ ಪಾಪಗಳನ್ನು ಸಹ ನಾಶ ಮಾಡತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಏಕಾದಶಿ ಸಮುತ್ಥೇನ ವನ್ಯಿನ ಪಾತಕೇಂಧನಂ ಭಸ್ಮೀಭವತಿ ವಿಪ್ರೇಂದ್ರ ಅಪಿ ಜನ್ಮ ಶತೋದ್ಭವಂ. ನೂರಾರು ಜನ್ಮಗಳಿಂದ ಸಂಪಾದಿತವಾಗಿರ್ತಕ್ಕಂಥ ಎಂಥ ಪಾಪವಾದರೂ ಸಹ ಏಕಾದಶಿ ಉಪವಾಸದಿಂದ ಬರತಕ್ಕಂಥ ಪುಣ್ಯದ ಒಂದು ಬೆಂಕಿಯಿಂದ ಆ ಪಾಪದ ರಾಶಿ ಸುಟ್ಟು ಹೋಗುತ್ತೆ ಅನ್ನೋದರ ಅಭಿಪ್ರಾಯ. ಇಷ್ಟು ಶ್ರೇಷ್ಠವಾದ ವ್ರತ ಪುಣ್ಯಪ್ರಾಪ್ತಿಗೂ ಸಾಧನ, ಪಾಪನಾಶಕ್ಕೂ ಸಾಧನ. ಅನೇಕ ವ್ರತಗಳಿಂದ ಪುಣ್ಯಪ್ರಾಪ್ತಿಯಾಗಬಹುದು, ಕೆಲ ವ್ರತಗಳಿಂದ ಪಾಪನಾಶವಾಗಬಹುದು. ಏಕಕಾಲಕ್ಕೆ ಪಾಪನಾಶ ಮತ್ತು ಪುಣ್ಯಪ್ರಾಪ್ತಿ ತಂದುಕೊಡತಕ್ಕಂಥ ವ್ರತ ಏಕಾದಶಿ ವ್ರತ ಎಂಬುದರ ಮತ್ತೊಂದು ವಿಶೇಷ. ಕೆಲವು ಸರ್ತಿ ಹೀಗಾಗಬಹುದು, ಕೆಲವು ವ್ರತಗಳ ಆಚರಣೆ ತುಂಬ ಪುಣ್ಯಕರ, ಅದರ ಆಚರಣೆ ಮಾಡದೆ ಹೋದರೆ ಅದರ ಯಾವ ದೋಷವೂ ಇಲ್ಲ. ಪುಣ್ಯಪ್ರಾಪ್ತಿ ಇಲ್ಲವೇ ಹೊರತು ಪ್ರತ್ಯವಾಯ ಅಂತಿಲ್ಲ, ಪಾಪಪ್ರಾಪ್ತಿ ಅಂತ ಇಲ್ಲ. ಎಷ್ಟೋ ವ್ರತಗಳು ಹಾಗುಂಟು, ಎಷ್ಟೋ ಯಾಗಗಳು ಹಾಗುಂಟು, ಆಚರಣೆ ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಏನೂ ಇಲ್ಲ. ಆದರೆ ಏಕಾದಶಿ ವ್ರತ ಹಾಗಲ್ಲ, ಆಚರಣೆ ಮಾಡಿದರೆ ಭಾರಿ ಪುಣ್ಯ. ಮೊದಲೇ ಹೇಳಿದಂತೆ ಯಾವುದೇ ತೀರ್ಥ ಕ್ಷೇತ್ರ ಯಾಗ ಮೊದಲಾದವುಗಳನ್ನು ಮೀರಿಸ್ತಕ್ಕಂಥ ಪುಣ್ಯ. ಆದರೆ ಬಿಟ್ಟರೆ ಇದರಿಂದ ಬರತಕ್ಕಂಥ ಪಾಪದ ಪ್ರಮಾಣವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿ ಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೇ ಹರಿವಾಸರೆ. ಯಾರು ಏಕಾದಶಿ ದಿವಸ ಅನ್ನವನ್ನು ಅಂದರೆ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಒಂದೆರಡು ಪಾಪಗಳಲ್ಲ, ಪ್ರಪಂಚದಲ್ಲಿರತಕ್ಕಂಥ ಒಟ್ಟು ಪಾಪಗಳ ರಾಶಿಯೆಲ್ಲ ಒಂದೊಂದು ಆಹಾರ ಪದಾರ್ಥದಲ್ಲಿ ಸೇರಿರುತ್ತೆ ಅನ್ನೋ ಅಂಶವನ್ನು ಹೇಳುತ್ತಾರೆ. ಇಷ್ಟು ಪಾಪ ಪ್ರಾಪಕವೂ ಹೌದು ಏಕಾದಶಿ ವ್ರತವನ್ನು ಬಿಡತಕ್ಕಂಥ ಕೆಲಸ. ಮತ್ತೆ ಹೇಳೋದುಂಟು, ಲೋಕದೊಳಗೆ ಇಷ್ಟು ಪಾಪವನ್ನು ನಾವು ಏಕಾದಶಿ ಒಂದು ಭೋಜನವನ್ನ ಅಥವಾ ಆಹಾರವನ್ನು ಸ್ವೀಕಾರ ಮಾಡಲು ಸಂಪಾದನೆ ಮಾಡಲಿಕ್ಕೆ ಬರುತ್ತೆ, ಅದನ್ನು ತಪ್ಪಾಗಿ ತಿಳಿದಾಗ ಸರಿಯಾಗಿ ಆಚರಿಸಿದರೆ ಅಷ್ಟು ಅಗಾಧವಾದ ಪುಣ್ಯದ ರಾಶಿಯನ್ನು ಸಂಪಾದನೆ ಮಾಡಲಿಕ್ಕೂ ಬರುತ್ತೆ. ಪ್ರಾಯ ಈ ಮಟ್ಟದ ವ್ರತ ಮತ್ತೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ಸುಲಭವಾದ ಸೂಚನೆ. ಇನ್ನೊಂದು ವಿಶೇಷ, ಏಕಾದಶಿಯನ್ನು ಹರಿದಿನ ಅಂತ ಕರೆದಿದ್ದಾರೆ. ಹರಿದಿನ, ಹರಿದಿನ, ಹರಿ ಅಂದರೆ ವಿಷ್ಣು, ವಿಷ್ಣುವಿನ ದಿನ, ಅವನಿಗೆ ಪ್ರಿಯವಾದ ದಿವಸ ಅಂತ ಅರ್ಥ. ಬೇರೆಲ್ಲ ದೇವತೆಗಳಿಗೆ, ಎಲ್ಲ ದೇವತೆಗಳು ಮೂಲತಃ ಪ್ರತಿಯೊಂದು ವಸ್ತು ಭಗವಂತನ ಅಧೀನ, ಅವನೇ ಅದಕ್ಕೆ ನಿಯಾಮಕ, ಅವನೇ ಸ್ವಾಮಿ. ಆದರೆ ಭಗವಂತ ಕೆಲವು ವ್ರತಗಳಿಗೆ, ಕೆಲವು ದಿವಸಗಳಿಗೆ ಅಭಿಮಾನಿಗಳನ್ನಾಗಿ ದೇವತೆಗಳನ್ನು ನೇಮಿಸಿದ್ದಾನೆ. ಆದರೆ ಏಕಾದಶಿ ವ್ರತಕ್ಕೆ ಮಾತ್ರ ತಾನೇ ಸ್ವಾಮಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ, ಅತ್ಯಂತ ಮುಖ್ಯವಾಗಿ ಆರಾಧ್ಯನಾಗಿದ್ದಾನಾದ್ದರಿಂದ ಹರಿದಿನ ಅಂತಕ್ಕಂಥ ವಿಶಿಷ್ಟವಾದ ಹೆಸರು ಅದಕ್ಕೆ ಬಂದಿದೆ. ಶಿವರಾತ್ರಿ ಹರದಿನ, ಅದೇ ರೀತಿ ಒಂದೊಂದು ದೇವತೆ ಒಂದೊಂದು ದಿವಸ. ಹರಿದಿನ ಭಗವಂತನಾದ ವಿಷ್ಣುವಿನ ದಿವಸ. ವಿಷ್ಣು ಸರ್ವೋತ್ತಮ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಆದ್ದರಿಂದ ಅವನ ದಿನವಾದ್ದರಿಂದಾನೆ ಆ ದಿನಕ್ಕೆ ಭಾರಿ ವಿಶೇಷವಾದ ಪ್ರಾಶಸ್ತ್ಯ ಉಂಟು. ಅಲ್ಲೂ ನೋಡಿ, ಹರಿದಿನದ ಆಚರಣೆಯ ವೈಶಿಷ್ಟ್ಯ ಅಂದರೆ ಇದಕ್ಕೆ ಇದರಲ್ಲಿ ಕೊಡೋದಲ್ಲ, ಎಲ್ಲ ಬಿಡೋದಷ್ಟೇ. ಎಲ್ಲವನ್ನು ತ್ಯಾಗ ಮಾಡಿದಾಗ ಏಕಾದಶಿ ವ್ರತ ಆದವಂತು. ಸರ್ವಸ್ವವನ್ನು ತ್ಯಾಗ ಮಾಡತಕ್ಕಂಥದ್ದು. ಆಹಾರವನ್ನಾಗಿ ಯಾವುದೇ ದ್ರವ ಪದಾರ್ಥವೇ ಇರಬಹುದು, ಘನ ಪದಾರ್ಥವೇ ಇರಬಹುದು, ಅದನ್ನು ಸರ್ವಾತ್ಮನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ತೀರ್ಥದ ಹೊರತು ಎಂಬುದು ಏಕಾದಶಿ ವ್ರತದ ಹಿರಿಮೆ. ಅಂದರೆ ಭಗವಂತ ಎಷ್ಟು ದೊಡ್ಡವನಾಗಿದ್ದಾನೆ ಅಂದರೆ ಸರ್ವಸ್ವವನ್ನು ತ್ಯಾಗ ಮಾಡಿ ಅವನು ಆರಾಧನೆ ಮಾಡಬೇಕು. ನಾವು ವಸ್ತುವಿನ ಬೆಲೆಯನ್ನು ನೋಡಿ ತ್ಯಾಗವನ್ನು ಮಾಡ್ತೇವೆ. ಮತ್ತು ಭಗವಂತ ಎಷ್ಟು ದೊಡ್ಡ ಪದಾರ್ಥ ಅಂತ ಕೇಳಿದರೆ ಎಲ್ಲ ವಿಧವಾದ ವಸ್ತುಗಳನ್ನು ತ್ಯಾಗ ಮಾಡಿ ಅವನನ್ನು ನಾವು ಆರಾಧನೆ ಮಾಡ್ತೇವೆ ಅಂತಕ್ಕಂಥ ತಾತ್ವಿಕ ಮಹತ್ವವನ್ನು ಕೂಡ ಈ ಹರಿದಿನದ ಉಪವಾಸದ ಹಿನ್ನೆಲೆ ಹೇಳುತ್ತೆ ಅನ್ನೋದನ್ನು ಗಮನಿಸಬೇಕು. ಇಂಥ ಹರಿದಿನದ ಉಪವಾಸವನ್ನು ಮಾಡ್ತಾ ಹೋದಂತೆ ಭಗವಂತ ಪ್ರಸನ್ನನಾಗ್ತಾನೆ. ಲೋಕದಲ್ಲಿ ನಾವು ಕಾಣುತ್ತೇವೆ, ಒಬ್ಬ ವ್ಯಕ್ತಿಗೆ ಏನು ಕೊಟ್ಟರೂ ಸಹ ಒಂದು ಪ್ರಸನ್ನತೆಯನ್ನು ಪಡಿತೇವೆ ಅಂತ ಹೇಳೋದರಲ್ಲಿ ಒಂದು ಮಿತಿ ಇರಬಹುದು. ಆದರೆ ಅವನಿಗೋಸ್ಕರ ನಾವು ಮತ್ತೊಂದು ಬಿಡುತ್ತೇವೆ ಅಂತ ಹೇಳಿದಾಗ ಬರತಕ್ಕಂಥ ಪ್ರೀತಿ ತುಂಬ ಶ್ರೇಷ್ಠವಾದದ್ದು. ನನಗೋಸ್ಕರ ಕಾದಿದ್ದಾರೆ, ನನಗೋಸ್ಕರ ಬಿಟ್ಟಿದ್ದಾರೆ, ನನಗೋಸ್ಕರ ಉಪವಾಸ ಇದ್ದಾರೆ, ಈ ಒಂದು ಭಾವನೆ ತರತಕ್ಕಂಥ ಪ್ರೀತಿಯನ್ನು ಬೇರೆ ಯಾವುದೇ ವಿಧವಾದ ಸಾಧನ ತರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಗವಂತನಾದ ವಿಷ್ಣುವನ್ನು ಆರಾಧನೆ ಮಾಡಲಿಕ್ಕೆ ನಾವು ಬೇರೆ ಎಲ್ಲವನ್ನೂ ತ್ಯಾಗ ಮಾಡ್ತಾ ಇದ್ದೇವೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಅಂದರೆ ವಿಷ್ಣು ನಮಗೆ ಬೇಕಾದಂಥ ಮೋಕ್ಷ ಅಂತಕ್ಕಂಥ ಸರ್ವಶ್ರೇಷ್ಠವಾದ ಪುರುಷಾರ್ಥವನ್ನು ಕೊಡ್ತಾನೆ ಅಂದ ಮೇಲೆ ಅವನಿಗೋಸ್ಕರವಾಗಿ ಯಾವ ತ್ಯಾಗವನ್ನು ಮಾಡಿದರೂ ಕೂಡ ಅದು ಕಡಿಮೆ ಅಂತಕ್ಕಂಥ ತತ್ವ ಇಲ್ಲಿದೆ. ಬೇರೆ ದೇವತೆಗಳಿಗೆ ಸರ್ವಸ್ವವನ್ನು ತ್ಯಾಗ ಮಾಡದಿರೋದಕ್ಕೆ ಕಾರಣ ಅವರ್ಯಾರು ಸ್ವಾತಂತ್ರ್ಯನ ಮೋಕ್ಷ ಕೊಡತಕ್ಕಂಥವರಲ್ಲ. ಸ್ವತಃ ವಾಯುದೇವರೂ ಸಹ ಭಗವಂತನ ಅನುಗ್ರಹಕ್ಕೆ ದಾರಿ ತೋರಿಸ್ತಾರೆ ಹೊರತು ಮೂಲತಃ ಮೋಕ್ಷದಾಯಕನಾದವನು ಸಾಕ್ಷಾತ್ ಭಗವಂತನೇ. ಆ ದೃಷ್ಟಿಯಿಂದ ಅವನಿಗೊಬ್ಬನಿಗೆ ಮೀಸಲಾದ ವ್ರತ ಉಪವಾಸ ವ್ರತ, ಮತ್ತೊಂದು ಅಥವಾ ಅನ್ಯ ದೇವತೆಗಳನ್ನು ಕುರಿತು ಮಾಡತಕ್ಕಂಥ ಉಪವಾಸ ವ್ರತ ಶಾಸ್ತ್ರ ವಿಹಿತವಾಗಿಲ್ಲ ಅನ್ನೋದನ್ನು ನಾವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಇನ್ನು ಏಕಾದಶಿ ವ್ರತದ ಹಿರಿಮೆಯ ಮತ್ತೊಂದು ಮುಖವನ್ನಾಗಿ ನಮಗೆ ವಿಶೇಷವಾದಂತಹ ಉತ್ಸಾಹ ಹುಟ್ಟಿಸ್ತಕ್ಕಂಥ ಮಾತನ್ನಾಗಿ ಹೇಳುತ್ತಾರೆ. ಸಾಮಾನ್ಯವಾಗಿ ಯಾವುದೇ ವ್ರತಾಚರಣೆ ಒಂದು ಕಾರ್ಯಾಚರಣೆ ಮಾಡಿದಾಗ ಏನು ಫಲ ಅನ್ನೋದ್ರ ಮೇಲೆ ನಮ್ಮ ಪ್ರವೃತ್ತಿ ಶುರುವಾಗ ಕೆಲವು ಕಷ್ಟವಾದ ಕೆಲಸಗಳಿರುತ್ತೆ, ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೇವೆ. ಅದರ ಫಲವನ್ನು ನೋಡಿದಾಗ ಮಾಡಲೇಬೇಕು ಅಂತಕ್ಕಂತಹ ಒಂದು ವಿಶೇಷವಾದ ದೀಕ್ಷೆ ನಮ್ಮಲ್ಲಿ ಹುಟ್ಟುತ್ತೆ. ಮತ್ತು ಏಕಾದಶಿ ವ್ರತ ಎಲ್ಲ ಆಹಾರ ಪರಿತ್ಯಾಗ ಮಾಡತಕ್ಕಂಥ ವ್ರತ, ನಮಗೆ ಮಾಡಬೇಕು ಅಂತಕ್ಕಂತಹ ಭಾವನೆ ಮೊದಲಿಗೆ ಬರೋದಕ್ಕೆ ಸಾಧ್ಯವಾಗದೇ ಇರಬಹುದು. ಆದ್ದರಿಂದ ಬರತಕ್ಕಂಥ ಫಲವನ್ನು ನೋಡಿದಾಗ ನಾವು ಮಾಡತಕ್ಕಂಥ ತ್ಯಾಗಕ್ಕೆ ತುಂಬ ಮಹತ್ವ ಇದೆ ಅಂತ ಉತ್ಸಾಹದಿಂದ ಅದರ ಪ್ರವೃತ್ತರಾಗ್ತೇವೆ. ಮತ್ತು ಅನೇಕರು ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಪ್ರವೃತ್ತರಾಗಿಲ್ಲ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ